ಈಗ ಶ್ರೀಮಾನ್ ಕೌಜಲ್ಯವರು ಮತ್ತೆ
ಆಚಾರ್ಯರಲ್ಲಿ ಸಾಷ್ಟಾಂಗ ನಮಸ್ಕಾರ. ಭಕ್ತಾಭಿಮಾನಿಗಳೇ, ನಮಗೆಲ್ಲ ತಿಳಿದಿರುವಂತೆ 47ನೇ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಸರ್ಕಾರವು ಆಚಾರ್ಯರಿಗೆ ನೀಡಿ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ. ಈ ವಿಷಯ ತಮಗೆಲ್ಲ ಗೊತ್ತಿರಬೇಕು. ಕರ್ನಾಟಕ ರಾಜ್ಯದ ಪ್ರಶಸ್ತಿ ಇದು ಅತ್ಯಂತ ಒಳ್ಳೆಯ ಪ್ರಶಸ್ತಿ. ಆದರೂ ಕೂಡ ನಮಗೇನಿಸ್ತದೆ, ಈ ಪ್ರಶಸ್ತಿ ಆಚಾರ್ಯಗೋಸ್ಕರ ಕಾಯ್ತಾ ಇತ್ತೇನೋ ಅಂತ ಅನಿಸ್ತದೆ. ತಮಗೆಲ್ಲ ಗೊತ್ತಿರೋಂಗೆ ಸರ್ಕಾರದ ಒಂದು ನಿಯಮಾವಳಿಗಳಲ್ಲಿ ಸರ್ಕಾರಿ ನೌಕರರಿದ್ದವರಿಗೆ ಪ್ರಶಸ್ತಿ ಕೊಡೋ ಹಾಗಿಲ್ಲ. ಇಲ್ಲಿಗೆ ಬರೋಬ್ಬರಿ ಕರೆಕ್ಟ್ 1 ವರ್ಷ ಆಯಿತು ಅವರ ನಿವೃತ್ತಿಯನ್ನು ಘೋಷಿಸಿಕೊಂಡು, ಸ್ವಯಂ ನಿವೃತ್ತಿ ತೆಗೆದುಕೊಂಡು 1 ವರ್ಷ ಆಗ್ತಾ ಇರಲಿಕ್ಕೆ ಸರ್ಕಾರ ಅವರನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟಿದೆ. ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು ನಮಗೆ? ಅತ್ಯಂತ ಸಂತೋಷ ಆಗ್ತದೆ. ನನಗೆ ಮಾತಾಡಲಿಕ್ಕೇನೆ ಆಗ್ತಾ ಇಲ್ಲ, ಅಷ್ಟು ಬಹಳ ಸಂತೋಷ. ನಾನು ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರನ್ನು ಅಭಿನಂದಿಸ್ತೇನೆ. ಈಗ ನಮ್ಮ ಆಚಾರ್ಯ ವ್ಯಾಸನಗಿರಿ ಪ್ರಭಂಜ ಆಚಾರ್ಯ ಅವರಿಗೆ 1/11/2002 ಅಂದರೆ 2002ನೇ ವರ್ಷದ ಅಂದರೆ ಕರ್ನಾಟಕ ರಾಜ್ಯೋತ್ಸವದ 47ನೇ ಕನ್ನಡ ರಾಜ್ಯೋತ್ಸವ ಆಚರಿಸಿದೆ. 47 ನೋಡಿ ಗಮನಿಸು, 4 7 ಎರಡು ಕೂರಿಸಿದ್ರೆ ಎಷ್ಟಾದ 11. ಆಚಾರ್ಯ ಪ್ರಸಿದ್ಧಿ 10+1 ತಮಗೆಲ್ಲ ಗೊತ್ತಿದೆ, ನಾನೇನು ಹೇಳೋದಿಲ್ಲ ಆಚಾರ್ಯರಿಗೆ. ಮತ್ತು ಅವತ್ತು 1/11 ಇದ್ದುದು ಏಕಾದಶಿನೇ. ಏಕಾದಶಿ ದಿವಸ ಗುರುತಿಸಿ ಏಕಾದಶಿ 10+11 ಏಕಾದಶಿ ಆಚಾರ್ಯರು ಅಂತಾನೆ ಅವರು ಪ್ರಸಿದ್ಧರಾಗಿದ್ದಾರೆ. ಏಕಾದಶಿ ಮಹತ್ವವನ್ನು ಕೇಳಿ ನಮಗೆಲ್ಲರೂ ಉದ್ಧಾರ ಮಾಡ್ತಾ ಇದ್ದಾರೆ ಅವರಿಗೆ. ಅವರಿಗೆ ನಾವೆಷ್ಟು ಕೃತಜ್ಞತೆಯನ್ನು ಅರ್ಪಿಸಿದರೂ ಕಡಿಮೆನೆ. ಸೊ ಗೌರವಪೂರ್ವಕವಾಗಿ ನಮ್ಮ ಈ ಶುಭ ಸಂದರ್ಭದಲ್ಲಿ ವಿಜ್ಞಾನ ಸಂಶೋಧನಾ ಪರಿಷತ್ ಏನಿದೆ ಅವರು ಹೃತ್ಪೂರ್ವಕವಾಗಿ ಆಚಾರ್ಯರನ್ನು ಅಭಿನಂದಿಸಬೇಕು ಅಂತ ಬಂದಿದ್ದಾರೆ. ಅದರ ಅಧ್ಯಕ್ಷ ಕಾರ್ಯದರ್ಶಿಗಳಾದ ಶ್ರೀಮಾನ್ ಪ್ರಭಾಕರ್ ರಾಯರು ಅವರಿಗೆ ತಮ್ಮೆಲ್ಲ ಪರವಾಗಿ, ಆಮೇಲೆ ನಮ್ಮ ಪರವಾಗಿ, ಪರಿಷತ್ತಿನ ಪರವಾಗಿ ಒಂದು ಗೌರವ ಮಾಲಾ ಪ್ರಣಯನ ಮಾಡ್ತಾರೆ. ಅವರು ಭಕ್ತಿ ಪುರಸ್ಸರವಾಗಿ ಇದನ್ನು ತಲುಪಿಸ್ತಾರೆ, ನಾವು ಅದನ್ನು ತಲುಪಿಸ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಇದು ಮಾಡಬೇಕು. ಎರಡನೇ ಮಾತು ಹೆಚ್ಚಿಗೆ ಮಾತಾಡಲಿಕ್ಕೆ ಇಲ್ಲ.
ಒಂದು ಪ್ರಕಟಣೆ ಇದೆ. ವಿದ್ವಾನ್ ಅಂಬರೀಷ್ ಆಚಾರ್ಯ ಅವರು, ಅವರ ಮನೆಯಲ್ಲಿ 14th Main 54th Road ಅಲ್ಲಿ 3:00 to 4:00 ತನಕ ಆಸಕ್ತಿ ಇರೋರಿಗೆ ಸ್ತೋತ್ರ ಪಾಠಗಳು ಇತ್ಯಾದಿ ಪಾಠಗಳು ಹೇಳ್ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆದ್ದರಿಂದ ಆಸಕ್ತಿ ಇರೋರು, ಅನುಕೂಲ ಇರೋರು ಅವರ ಮಿಕ್ಕಾದ ಡೀಟೇಲ್ಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ಹೇಳಿ. ಶ್ರೀಯುತ ಮೋಹನ್ ಕೌಜಲಿಗೆ ಅವರು ಅವರ ಸಾಷ್ಟಾಂಗ ನಮಸ್ಕಾರಗಳನ್ನು ಆಚಾರ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಈಗ ರಾಮದೇವರ ದೇವಸ್ಥಾನದ ಪರವಾಗಿ ಶ್ರೀಯುತ ಜಗನ್ನಾಥರಾಯರು ಅವರ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹೇಳ್ತೇನೆ ನಿಮಗೆ ನೆಕ್ಸ್ಟ್.
ಓಂ ಯಾವದಾದಿತ್ಯಸ್ತಪತಿಯಾವದ್ರಾಜದಿಚಂದ್ರಮಾಃ ಯಾವದ್ವಾಯುಪ್ಲವಾಯತಿ ತಾವಜ್ಜೀವಜಯಾಜಯ ಸುಮಂಗಲೀರಿಯಂ ಮಧುರಿಮಾಂ ಸಮೇತ ಪಶ್ಯತ ಸೌಭಾಗ್ಯಮಸ್ತಿ ದತ್ವಾಯಾತಾಸ್ತಂ ವಿಪರೇತನ.
ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದ ಪರವಾಗಿ ಅದರ ಅಧ್ಯಕ್ಷರಾದಂತಹ SL ನಾಗರಾಜ್ ಅವರು ಆಚಾರ್ಯರಿಗೆ ನಮಸ್ಕಾರ ಪೂರ್ವಕವಾದ ಪುಷ್ಪಹಾರವನ್ನು ಸಮರ್ಪಿಸ್ತಾರೆ. ಅವರು ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಇದಾದ್ಮೇಲೆ ಶ್ರೀಯುತ ಪ್ರಭಾಕರ್ ಅವರು, ಅವರ ಶ್ರೀಮತಿ ವೇದಾವತಿ ಪ್ರಭಾಕರ್ ಅವರು, ಯಾರು ಆಚಾರ್ಯರ ಧ್ವನಿಯನ್ನು ಸೆರೆ ಹಿಡಿತಾರೆ ಅವರು ಪ್ರಭಾಕರ್. ಅವರು ನವಬೃಂದಾವನದ ಒಂದು ದೊಡ್ಡ ಫೋಟೋನ ಆಚಾರ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಅವರ ನಮಸ್ಕಾರಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಆಮೇಲೆ ಶ್ರೀಯುತ ಜಿವಿ ನಾಗರಾಜ್ ಅವರು ಇಲ್ಲಿ ಮಂಗಳಾರತಿ ಸೇವೆ ನಡೆಸಿಕೊಡ್ತಾ ಇದ್ದಾರೆ. ಅವರು ಆಚಾರ್ಯರಿಂದ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ಪ್ರಸಾದ ಕೊಡಿಸ್ತಾರೆ. ಜಿ ವಿ ನಾಗರಾಜ್ ಅವರು ಅದನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಇನ್ನು ಮುಂದೆ ಆಚಾರ್ಯರ ಪ್ರವಚನ. ನಾನಾಗ್ಲೇ ಪ್ರಾರ್ಥನೆ ಮಾಡಿಕೊಂಡೆ, ಮುಂದಿನ ಡೇಟ್ 10 ದಿನ ಆಗತ್ತೆ ಅಂತ ಭಾವಿಸಿ.
ಯೋಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲೀ ಸ್ವಭಕ್ತಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಃ. ಜಯತ್ಯ ಸಂಖ್ಯೋರು ಬಲಾಂಬುಕೂರೋ ಗುಣೋಚ್ಯ ರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ವವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತುಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾಸುರಾವೋಹಂ ಗೀಡೇ ಚೇತೋಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆ ವಿಶ್ವದಲ್ಲಿ ಅತ್ಯಂತ ಮಾನ್ಯವಾಗಿರತಕ್ಕಂತಹ ಮಹೋನ್ನತವಾದ ಕೃತಿ. ಅದರ ಶ್ರವಣ ಅಧ್ಯಯನಾದಿಗಳು ಮೋಕ್ಷಕ್ಕೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾರ್ಗ. ಅದರ ಹೊರತು ಮೋಕ್ಷದ ದಾರಿ ಇಲ್ಲ ಅನ್ನೋದನ್ನು ಭಗವಂತನೇ ಸ್ವತಃ ಸ್ಪಷ್ಟಪಡಿಸಿದ್ದ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸ್ತೃತ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಉಳಿದೆಲ್ಲ ಶಾಸ್ತ್ರಗಳು ಏನು ಹೇಳಿದೆಯೋ ಅದನ್ನೆಲ್ಲ ಕೂಡ ಸ್ವತಃ ಭಗವಂತನೇ ಹೇಳಿರಬೇಕಾದರೆ ಭಗವದ್ಗೀತೆ ಅಂದರೆ ಅದರ ಹಿರಿಮೆಗೆ ಇತಿಮಿತಿಗಳೇ ಇಲ್ಲ. ಅದನ್ನು ಭಗವಂತ ಹೇಳಿದ್ದಾದರೂ ಎಂಥ ಸನ್ನಿವೇಶದೊಳಗೆ ದೊಡ್ಡ ಕೋಲಾಹಲದ ಮಧ್ಯೆ ಹೇಳ್ತಾ ಇದ್ದ. ಭಯಂಕರವಾದ ಯುದ್ಧರಂಗ ಸಂತೆ ಎಷ್ಟು ಮುನೆ ಇದ್ದರೂ ಕೂಡ ಅದು ಗಜಿಬಿಜನೇ ಇರೋದು. ಸಂತೆ ಹಣೆ ಬಾರವೇ ಎಷ್ಟಾರು ಯುದ್ಧಗಳು ಕೇಳಬೇಕಾ? ಪ್ರಶಾಂತವಾದ ವಾತಾವರಣ ಯುದ್ಧದಲ್ಲಿ ಸಾಧ್ಯವೇ ಇಲ್ಲ. ನಮಗೀಗ ಅನಿಸುತ್ತೆ ಪಟಾಕಿ ಶಬ್ದ ಕೇಳ್ತಿದ್ರೆ ಇವತ್ತು ಭಗವದ್ಗೀತೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಪಟಾಕಿ ಶಬ್ದಕ್ಕೆ ನಮಗೇನೇನೋ ಆಗುತ್ತೆ. ಇನ್ನು ಅಲ್ಲಿ ಶಸ್ತ್ರಾಸ್ತ್ರಗಳ ಶಬ್ದ ಅದು ಬಂದು ಬರೀ ಅಲ್ಲಿ ಸಹಸೈವಾಭ್ಯ ಅನ್ನಂತ ಸಶಬ್ದ ಸ್ತುಮಲೋಭವತ್ತಂತಾನೆ ಭಗವದ್ಗೀತೆಯ ಪೂರ್ವಭಾವಿಯಾದ ಮಾತುಗಳು. ಆ ಕಾಲಕ್ಕೆ ಎಲ್ಲ ವಿಧವಾದಂಥ ವಾದ್ಯ ವಿಶೇಷಗಳು ಒಟ್ಟಿಗೆ ಮೊಳಗಿಬಿಟ್ಟುವಂತೆ. ಅಂಥ ಭಯಂಕರವಾದ ಸನ್ನಿವೇಶದಲ್ಲಿ ಭಗವಂತ ಲೀಲಾಜಾಲವಾಗಿ ಗೀತೆಯನ್ನು ಹೇಳ್ತಾನೆ. ಇದನ್ನು ಭಾರಿ ವಿಶೇಷ. ಇವತ್ತಂತೂ ಪಟಾಕಿ ಶಬ್ದ ಕೇಳ್ತೇವೆ ಪುಣ್ಯ, ಆ ಕಡೆಗೆ ಹೋದರೆ ಪಟಾಕಿ ಶಬ್ದ ಬಾಂಬ್ ಶಬ್ದ ಕೇಳೋ ಕಾಲ ಇದು. ಒಂದು ಎಲ್ಲ ಕಡೆ ಬಾಂಬ್ ಹೊಡಿತಕ್ಕಂಥ ಕಾಲ. ಯಾವ್ಯಾವ ರೀತಿಯಲ್ಲಿ ದೇಶ ಒಂದು ಗೊಂದಲಗೊಂಡಿದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸನ್ನಿವೇಶದಲ್ಲಿ ಭಗವದ್ಗೀತೆ ಕೇಳ್ತೇವೆ ಅಂದರೆ ಅಂಥ ಗೊಂದಲದ ಮಧ್ಯೆ ಪ್ರಶಾಂತಿಯನ್ನು ಉಂಟು ಮಾಡಿದ್ದು ಭಗವಂತನ ವೈಶಿಷ್ಟ್ಯ. ಅಂಥ ಗೊಂದಲದ ಮಧ್ಯೆ ಅರ್ಜುನನ ಮನಸ್ಸಿನಲ್ಲಿ ಗೊಂದಲ, ಹೊರಗೆ ಗೊಂದಲ, ಯುದ್ಧ, ಒಳಗೆ ಗೊಂದಲ, ತಳಮಳ, ಎರಡು ಸೇರಿಕೊಂಡಿತ್ತ ಆತನಪ್ಪ. ಎರಡು ಯುದ್ಧಗಳ ಮಧ್ಯೆ ಭಗವಂತ ಈ ಭಗವದ್ಗೀತೆಯ ಶಾಂತಿ ಸಂದೇಶವನ್ನು ಕೊಟ್ಟು ಅರ್ಜುನನಿಂದ ಶಾಂತನನ್ನಾಗಿ ಮಾಡಿಬಿಟ್ಟನ. ಕರಿಷ್ಯೇಹಂ ಕರಿಷ್ಯೇ ವಚನಂ ತವ ಅಂತ ಅರ್ಜುನ ಹೇಳಬೇಕಾದ್ರೆ ಎಂಥ ಉಪದೇಶ, ಭಗವಂತನ ಉಪದೇಶ. ಈ ದೃಷ್ಟಿಯಿಂದ ಇದು ಶಬ್ದ ಹಬ್ಬದ ಶಬ್ದ. ಇದು ಒಂದು ದೀಪಾವಳಿ ಹಬ್ಬದ ಶಬ್ದ, ಆಗ ಖುಷಿಯಿಂದ ಕೇಳ್ತೇವೆ. ಅವತ್ತು ಭಗವಂತನ ಗೀತಾ ಶಬ್ದ ಉಳಿದ ಶಬ್ದಗಳನ್ನು ನ್ಯೂಟ್ರಲೈಸ್ ಮಾಡತಕ್ಕಂಥ ಶಬ್ದ ಆಗಿದೆ. ಪಾಂಚಜನವನ್ನು ಊದಿದಾಗ ದುಷ್ಟರಿಗೆ ಭಯ ಹುಟ್ಟಿಸ್ತೇವೆ ಹೊರತು ಯೋಗ್ಯರಿಗೆಲ್ಲ ತುಂಬ ಆನಂದ ಕೊಟ್ಟಂಥದ್ದು. ಸಘೋಷೋ ಧಾರ್ತಾರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತೆ. ಧಾರ್ತಾರಾಷ್ಟ್ರ ಹೃದಯವನ್ನು ಒಡೆದಾಕಿತು. ಕೃಷ್ಣನ ಮಾತಿನ ಘೋಷ, ಆತನ ಶಂಖದ ಘೋಷ ಹಾಗೆ ಮಾಡಿತು. ಆತನ ಮಾತಿನ ಘೋಷ ಅರ್ಜುನನ ತಳಮಳವನ್ನು ಸಂಪೂರ್ಣ ಪರಿಹಾರ ಮಾಡಿಬಿಡುತ್ತೆ. ಇವತ್ತು ನಮಗೆ ಅದು ಬೇಕಾಗಿದೆ. ಆದ್ದರಿಂದ ಕೃಷ್ಣನ ಸಂದೇಶವನ್ನು ಕೇಳೋದು ಅಂದರೆ ಎಲ್ಲ ವಿಧವಾದ ಗೊಂದಲಗಳನ್ನು ಮೆಟ್ಟಿ ನಿಲ್ಲೋದು ಅಂತ ಅರ್ಥ. ಭಗವಂತ ಮೊದಲ 6 ಅಧ್ಯಾಯಗಳಲ್ಲಿ ಸಾಧನದ ಮಾರ್ಗವನ್ನು, ಕರ್ಮಯೋಗವನ್ನು ತಿಳಿಸಿ ಮುಂದಿನ 6 ಅಧ್ಯಾಯಗಳಲ್ಲಿ ಜ್ಞಾನದ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ 7-8 ಅದರಲ್ಲಿ ಭಗವಂತ ಹೇಳಿದ ವಿಚಾರಗಳನ್ನು ಕೇಳ್ತಾ ಈ 9 ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೇಳಿ ಕರೆದಿದ್ದಾರೆ. ಭಗವಂತ ಹೇಳಿದ, ಇದಂತೂ ತೇ ಗುಹ್ಯತಮಂ ವಕ್ಷಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಇದನ್ನು ಕೇಳ್ತಿದ್ದರೆ ನಾನೀಗ ಜ್ಞಾನ ವಿಜ್ಞಾನ ಸಮೇತವಾದ ಪರಮರಹಸ್ಯವನ್ನು ಹೇಳ್ತೇನೆ. ನಾನು ಹೇಳೋದು ಪರಮರಹಸ್ಯ ಜ್ಞಾನ ವಿಜ್ಞಾನ ಸಮೇತವಾದದ್ದು, ಜ್ಞಾನ ವಿಜ್ಞಾನಗಳ ಒಂದು ಸಮ್ಮೇಳನ ಒಳಗೊಂಡಿರತಕ್ಕಂಥದ್ದು. ಅದನ್ನು ತಿಳ್ಕೊಂಡ್ರೆ ಅಶುಭಾತ್ ಮೋಕ್ಷಸೇ, ಅಮಂಗಳದಿಂದ ನೀನು ಪಾರಾಗ್ತಿ ಎನ್ನುವ ಸಂದೇಶವನ್ನು ಭಗವಂತ ಹೇಳ್ತಾ ಅದರ ಪ್ರಶಂಸೆ ಮಾಡಿದ. ಪವಿತ್ರ ಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಒಂದೊಂದು ಮಾತುಗಳಲ್ಲೂ ಅದರ ಪ್ರಶಂಸೆ. ಅದು ಒದ್ದು ಬರೀ ಅಧ್ಯಾಯಕ್ಕೆ ಸಂದ ಪ್ರಶಂಸೆ ಅಲ್ಲ, ಅದು ಅಧ್ಯಾತ್ಮ ವಿದ್ಯೆಗೆ ಸಂದಂಥ ಪ್ರಶಂಸೆ ಅದು. ಇದನ್ನು ಕೇಳ್ತಾ ಹೋದರೆ ಎಲ್ಲ ವಿಧವಾದಂಥ ಪಾಪಗಳ ನಾಶ, ಪುಣ್ಯಗಳ ಪ್ರಾಪ್ತಿ, ಮಂಗಳಗಳ ಒಂದು ಸುರಿಮಳೆಯಾಗತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ಶ್ರೀದಾಸರಾಯರು, ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆಬುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಅಲ್ಲಿ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಶಾಸ್ತ್ರ ಪ್ರಪಂಚಕ್ಕೆ ಭಗವಂತ ಹೇಳಿದ ಹಿರಿಮೆ. ಪವಿತ್ರಂ ಭುವನ ಪಾವನಂ ಅಂತಲ್ಲಿ ಕರೆದ, ಭುವನ ಪಾವನ ವೆನಿಪ, ಪವಿತ್ರವಾದದ್ದು ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು. ಯಾವುದೇ ವಿಚಾರ ಅನುಭವಕ್ಕೆ ಬರೋದಲ್ಲ, ಶಾಸ್ತ್ರ ವಿಚಾರ ಅನುಭವ, ದೇವರಿದ್ದಾನೆ ಅನುಭವಕ್ಕೆ ಬರಲೇಬೇಕು. ಧರ್ಮ ಇದೆ ಅನುಭವಕ್ಕೆ ಬರಬೇಕು. ಭಗವಂತ ಸ್ವತಂತ್ರ, ಅನುಭವಕ್ಕೆ ಬರಲೇಬೇಕು. ನಾವು ಅಸ್ವತಂತ್ರರು. ಇವೆಲ್ಲ ಅನುಭವ ಸಿದ್ಧವಾದ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಅರ್ಜುನ ಅಂತ ಪ್ರಶಂಸೆ ಮಾಡ್ತಾ, ಯಾರು ತಿಳ್ಕೊಳ್ಳೋದಿಲ್ಲ ಅವರೆಲ್ಲ ಕೂಡ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನೆ. ಈ ಮೃತ್ಯು ಸಂಸಾರದ ಹಾದಿನೇ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ. ನನ್ನನ್ನು ತಿಳಿದರೆ ಮತ್ತೆ ಹುಟ್ಟಿಲ್ಲ, ಸಂಸಾರದ ಪ್ರಸಕ್ತಿ ಇಲ್ಲ. ತಿಳಿದೆ ಹೋದರೆ ಮತ್ತೆ ಮತ್ತೆ ಹುಟ್ಟೋದು, ದುಃಖ ಪಡೋದು, ಕೊನೆಗೆ ಅಧೋಗತಿಯನ್ನೇ ಕಾಣೋದು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ತನ್ನ ಪಾರಮ್ಯವನ್ನು ಹೇಳ್ತಾ ಇದ್ದಾನೆ. ಇಡೀ ಜಗತ್ತಿನಲ್ಲಿ ತನ್ನ ವ್ಯಾಪ್ತಿಯನ್ನು ಹೇಳ್ತಾನೆ. ಮಯಾತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ, ಇಡೀ ಜಗತ್ತು ನನ್ನಿಂದ ವ್ಯಾಪ್ತವಾಗಿದೆ, ನನ್ನ ಅಧೀನದಲ್ಲಿ ಇಲ್ಲದಿರತಕ್ಕಂಥ ಜನಗಳೇ ಇಲ್ಲ. ಭಗವಂತರ ಅಧೀನಕ್ಕೆ ಒಳಪಡದೇ ಇರತಕ್ಕಂಥ ಜನಗಳು ವಿಶ್ವದಲ್ಲಿ ಯಾವ ಕಾಲಕ್ಕೂ ಇಲ್ಲ. ಅಷ್ಟೇ ಅಲ್ಲ, ಯಾರ ಅಧೀನದಲ್ಲೂ ಪರಮಾತ್ಮ ಯಾವ ಕಾಲಕ್ಕೂ ಇಲ್ಲ. ಮತ್ತೆ ಇದು ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಪರಮಾತ್ಮನದು. ಚಿಕ್ಕ ಮಕ್ಕಳು ತಂದೆ ತಾಯಿ ಅಧೀನ, ವಯಸ್ಸಾದ ಮೇಲೆ ತಂದೆ ತಾಯಿಗಳು ಮಕ್ಕಳ ಅಧೀನ ಆಗಿಬಿಡ್ತಾರೆ. ಆಮೇಲೆ ಮೊದಲೇನು ಇವರು ಏನು ಮಗು ಏನು ಬರೋದಿಲ್ಲ, ಹಂಗಾತ ಅಳತಾ ಇರುತ್ತೆ. ಆಗ ಅವರದೇ ಡಾಮಿನೇಷನ್, ಅವ್ರು ಕೊಟ್ಟರೆ ಉಂಟು ಇಲ್ಲದೆ ಹೋದರೆ ಇಲ್ಲ ಆ ಸ್ಥಿತಿ. ವಯಸ್ಸಾದ ಮೇಲೆ ತಂದೆ ತಾಯಿ ಹಾಸಿಗೆ ಹಿಡಿತಾರೆ, ಇವರು ಕೊಟ್ಟರೆ ಉಂಟು ಇಲ್ಲದೆ ಹೋದರೆ ಇಲ್ಲ, ಇದು ತಮಾಷೆ. ಆದರೆ ಮಕ್ಕಳಿಗೆ ತಂದೆ ತಾಯಿ ಕೊಡೋದು ಗ್ಯಾರಂಟಿ, ತಂದೆ ತಾಯಿ ಮಕ್ಕಳು ಕೊಡೋ ಗ್ಯಾರಂಟಿ ಮಾತ್ರ ಗೊತ್ತಿಲ್ಲ ಅಂತ ನಮಗೆ ಗೊತ್ತಿರೋದ್ರಿಂದ ನಾವು ಯಾರನ್ನು ನಂಬಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಭಗವಂತ ಯಾವ ಕಾಲಕ್ಕೂ ಇಂಡಿಪೆಂಡೆಂಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀಮದ್ ಆಚಾರ್ಯರು ಹೇಳಿದ ದೊಡ್ಡ ತತ್ವದು ಸ್ವತಂತ್ರೋ ಭಗವಾನ್ ವಿಷ್ಣು. ಅದನ್ನು ಭಗವಂತ ಎಷ್ಟು ಒತ್ತಿ ಹೇಳ್ತಾ ಇದ್ದಾನೆ, ಅದರೊಳಗೆ ವಿಶಿಷ್ಟ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಮಯಾತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ, ಎಲ್ಲ ವ್ಯಾಪಿಸಿದ್ದೇನೆ, ಅವ್ಯಕ್ತ ಮೂರ್ತಿಯಾಗಿದ್ದೇನೆ, ಅದು ಕಾಣದೇ ಇಲ್ಲ ನಾನು. ಎಲ್ಲ ಕಡೆ ಇದ್ದೇನೆ, ಕಣ್ಣಿಗೆ ಕಾಣದೇ ಇಲ್ಲ, ಎಲ್ಲ ನಿಯಂತ್ರಣ ಮಾಡ್ತೇನೆ, ನಾನು ಅವರ ನಿಯಂತ್ರಣದಲ್ಲಿಲ್ಲ. ಅರ್ಜುನ, ಇದನ್ನು ತಿಳ್ಕೊಳ್ಳುತ್ತಾ ಹೋದರೆ ಆಗ ಜಗತ್ತಿನ ಪರಿಚಯ ಆಗುತ್ತೆ. ಪ್ರಕೃತಿಯ ಅಧೀನ ಎಲ್ಲರೂ, ಪ್ರಕೃತಿ ಅಂದರೆ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ ನನ್ನ ಅಧೀನ, ಪ್ರಕೃತಿ ಸ್ವಾಮಭಾಷ್ಟಭ್ಯ, ಆ ಪ್ರಕೃತಿಯನ್ನು ಮುಂದೆ ಮಾಡಿ ನಾನು ಎಲ್ಲವನ್ನು ಸೃಷ್ಟಿಯ ಸುಸೃಜಾಭಿ ಪುನಃ ಪುನಃ ಸೃಷ್ಟಿ ಮಾಡ್ತಾನೇ ಇರ್ತೇನೆ. ಆದರೆ ನನಗಿದರ ಲೇಪ ಏನೂ ಇಲ್ಲ. ಉದಾಸೀನ ಪದಾಸೀನಂ ಅಸಕ್ತಂ ತೇಷು ಕರ್ಮಸು, ನಾನು ಫಲಾಪೇಕ್ಷೆಯನ್ನು ಹೊಂದಿಲ್ಲ, ನನಗೆ ಬಂಧನ ಇಲ್ಲ. ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಬಂಧನ ಇಲ್ಲ. ನನಗೆ ದುರಭಿಮಾನ ಇಲ್ಲ, ನನಗೆ ಬಂಧನ ಇಲ್ಲ. ಇದಿದ್ದವರಿಗೆ ಬಂಧನ ತಪ್ಪಿದ್ದಲ್ಲ. ಪರಮಾತ್ಮನಿಗೆ ಸ್ವಾತಂತ್ರ್ಯಾಭಿಮಾನ ಇದೆ, ಸ್ವತಂತ್ರನೇ ಆದ್ದರಿಂದ, ಸ್ವಾತಂತ್ರ್ಯಾಭಿಮಾನ ಸ್ವತಂತ್ರನಾದ್ದರಿಂದ ದೋಷ ಇಲ್ಲ. ನಮಗೆ ಇಲ್ಲ, ಅಭಿಮಾನ ಪಟ್ಟರೆ ತಪ್ಪಾಗುತ್ತೆ. ನಮ್ಮದನ್ನು ನಮ್ಮದೊಂದು ತಿಳ್ಕೊಂಡ್ರೆ ತಪ್ಪಲ್ಲ, ನಮ್ಮದಲ್ಲದನ್ನು ನಮ್ಮದೊಂದು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಈ ಜಗತ್ತು ದೇವರದ್ದು, ನಮ್ಮದೊಂದು ತಿಳ್ಕೊತೇವಲ್ಲ ತಪ್ಪಾಗುತ್ತೆ. ಈಶಾವಾಸ್ಯಂ ಇದಂ ಸರ್ವಂ, ದೇವರ ಜಗತ್ತನ್ನು ದೇವರು ನಂದೊಂದು ತಿಳ್ಕೊಂಡ್ರೆ ಸರಿಯಾದ ಮಾತು. ಆದರೆ ನಮ್ಮದಲ್ಲದನ್ನು ನಾವು ತಿಳ್ಕೊತೇವಲ್ಲ, ಅದು ತಪ್ಪಾಯಿತು. ಆ ಹಿನ್ನೆಲೆಯಲ್ಲಿ ಭಗವಂತ ತನ್ನ ಮಹಿಮೆಯನ್ನು ಸಾರ್ತಾ ಹೋಗ್ತಾನೆ. ಇನ್ನು ಎಲ್ಲರಿಗೂ ಯಾಕೆ ತಿಳಿಯೋದಿಲ್ಲ ಅಂದರೆ, ಅವರೆಲ್ಲ ಕೂಡ ದುರಾತ್ಮರು. ನಚಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾ ಅಂತ ಅಲ್ಲಿ ಹೇಳಿದ ಹಾಗೆ, ಇಲ್ಲಿ ಇವ್ರು ನನ್ನ ತಿಳಿಕೆ ಅವರಿಗೆಲ್ಲ ಆಗೋದಿಲ್ಲ. ಇವರಿಗೆಲ್ಲ ಕೂಡ ಪರಂಭಾವ ಮಜಾನಂತಹ ಮಮ ಭೂತ ಮಹೇಶ್ವರಂ, ನನ್ನ ದೊಡ್ಡ ಭೂತ ಮಹೇಶ್ವರಂ, ಸದಾ ಇರತಕ್ಕಂತಹ ಅತ್ಯಂತ ಸಮರ್ಥವಾದ ವಿಷಯ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ತಿಳ್ಕೊಳ್ಳೋದೇ ಇಲ್ಲ. ತಿಳ್ಕೊಳ್ಳುವ ಜನ ಇದ್ದಾರೆ, ತಿಳಿದುಕೊಳ್ಳದ ಜನ ಇದ್ದಾರೆ. ತಿಳಿದುಕೊಳ್ಳದ ಜನ ದುರಾತ್ಮರು, ಅವರೆಲ್ಲ ದುಷ್ಕೃತಿನಃ ಮೂಢಾಹ, ಅವರು ದುಷ್ಕೃತಿಗಳು. ಆದರೆ ಅವರಿಗೆ ಹೋಗಲಿ, ಇವರು ಸುಕೃತಿಗಳು, ಅವರು ದುಷ್ಕೃತಿಗಳು ಸುಕೃತಿಗಳು ಸರಿನೇ. ಆದರೆ ಅವರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅಂತ ತಿಳ್ಕೊಂಡ್ಬಿಡ್ಬೇಡ. ಮತ್ತೆ ಯಾರು ನನ್ನನ್ನು ತಿಳಿದಿಲ್ಲ ಅವರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ಭಗವಂತ ಹೇಳುತ್ತಾರೆ. ಮೋಘಾಶ ಮೋಘಕರ್ಮಾಣಃ ಮೋಘಜ್ಞಾನಃ ವಿಚೇತಸಃ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಸಾರ್ಥಕ್ಯ ಬರಬೇಕು ಅಂತಿದ್ದರೆ ಏನು ವ್ಯತ್ಯಾಸ? ದೇವರನ್ನು ಬಿಟ್ಟುಬಿಡ್ತಾನೆ, ದೇವರನ್ನು ಬಿಟ್ಟುಬಿಡ್ತಾನೆ. ಎಷ್ಟು ಸೊನ್ನೆ ಇದ್ದರೂ ಏನೇನೂ ಬೆಲೆ ಇಲ್ಲ ಅದಕ್ಕೆ. ಎಷ್ಟು ಎಲ್ಲ ಸೊನ್ನೆ ಇದ್ದಾಗ, ಜಗತ್ತೆಲ್ಲ ಸೊನ್ನೆ ಅಲ್ಲ, ಸೊನ್ನೆ ಇದ್ದಾಗ ಲೆಕ್ಕ. ಆದರೆ ದೇವರನ್ನು ಒಂದು ಹಿಡಿದು ಬಿಟ್ಟರೆ ಒಂದೇ, ಒಂದು ಹಾಕ್ತಾ ಹೋದರೆ ಬೆಲೆ ಆಗ್ತಾ ಶುರುವಾಗುತ್ತೆ. ಅದಕ್ಕಾಗ ಅದಕ್ಕೆ ಮೋಘಾಶ ಭೋಗಕರ್ಮಾಣ, ದೇವರು ಬಿಟ್ಟರೆ ನಮ್ಮ ಸಾಧನೆ ಬರೀ ಸೊನ್ನೆ ಇದ್ದಾಗೆ. ದೇವರು ಸೇರಿಕೊಂಡ ಅಂದರೆ ಪ್ರತಿಯೊಂದು ಸೊನ್ನೆಗೂ ಬೆಲೆ ಇದೆ. ಒಂದು ಎರಡು ಸೊನ್ನೆ ಹಾಕ್ತಾರೆ ಬೆಲೆ ಜಾಸ್ತಿ ಆಗಲಿ ಶುರುವಾಗಿಬಿಡುತ್ತಾಗಲೇ. ಇವತ್ತು ಮೂರ್ಖರು ಮೋಘಾಶಾಹ, ಅವ್ರು ಯಾವ ಆಸೆಯೇ ಈಡೇರೋದೇ ಇಲ್ಲ. ದುರ್ಯೋಧನ ಆಸೆ ಆದರೆ ಈಡೇರುತ್ತಾ? ರಾವಣನ ಆಸೆ ಈಡೇರುತ್ತಾ? ಇಲ್ಲವೇ ಇಲ್ಲ. ಪುರಾಣ ಪುಣ್ಯಕಥೆಗಳ ಯಾವ ದುಷ್ಟರ ಆಸೆಗಳು ಈಡೇರಿಲ್ಲ, ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಮೋಘ ಕರ್ಮಾಣ, ಕರ್ಮಗಳೇ ಬೇಕಾಷ್ಟು ಕೆಲಸ ಮಾಡಬಹುದು. ಇವತ್ತೇನು ಕಡಿಮೆ ಕೆಲಸ ಮಾಡೋರಿಲ್ಲ, ಉಚ್ಚಾಪಟ್ಟಿ ಕೆಲಸ ಮಾಡೋರಿದ್ದಾರೆ. ಆಧುನಿಕ ಜಗತ್ತಿನೊಳಗೆ ಒಂದು ಸೆಕೆಂಡ್ ಬಿಡುವಿಲ್ಲ. ಅದಿರ್ತಾರೆ, ನಿಮಿಷಕ್ಕೆ ಇಷ್ಟು ಚಾರ್ಜ್ ಮಾಡ್ತಾರೆ, ಅದು ಲೆಕ್ಕ ಹಾಕಿ ನೋಡೋಣ. ಒಂದು ನಿಮಿಷದ ಇಂಟರ್ವ್ಯೂ ಎಷ್ಟು ದಿನ ಎಷ್ಟು ಚಾರ್ಜ್ ಮಾಡುತ್ತೆ ನಮಗೆ? ಪಾಪ, ಫೋನ್ ಕಾಲ್ ಎಷ್ಟು ಚಾರ್ಜ್ ಮಾಡುತ್ತೆ. ಆದರೆ ಅದರಿಂದ ಏನು ಪ್ರಯೋಜನ? ಎಲ್ಲ ವ್ಯರ್ಥ. ಆದರೆ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾ ಕೂತರೆ ಬರತಕ್ಕಂಥ ಒಂದು ಹಿರಿಮೆ ಬೇರೆ ಯಾವುದಕ್ಕೂ ಬರೋದಿಲ್ಲ. ಮೋಘಕರ್ಮಾಣ ಮೋಘಜ್ಞಾನಾಹ, ಅವರ ತಿಳುವಳಿಕೆ ಎಲ್ಲ ವ್ಯರ್ಥ. ಇದನ್ನು ಯೋಚನೆ ಮಾಡಿ, ಲೌಕಿಕ ವಿದ್ಯೆ ಇದೆ, ಎಷ್ಟು ಬೇಕಾದರೂ ಓದಿರಿ ನೀವು ಅದನ್ನು. ಒಳ್ಳೆ ವಿದ್ಯೆ ಓದ್ತೀರಿ, ಲೌಕಿಕ ವಿದ್ಯೆ ಅದು ರಾಜಸ ಅಧ್ಯಯನ ಅಷ್ಟೇ, ಸಾತ್ವಿಕ ಅಲ್ಲ. ಇನ್ನು ಕಳ್ತನ ಸುಳ್ತನ ಕಲ್ತರೆ ತಾಮಸ ವಿದ್ಯೆ, ಕಳ್ತನ ಸುಳ್ತನಗಳ ತಾಮಸ ವಿದ್ಯೆ. ಲೌಕಿಕ ವಿದ್ಯೆ ಎಲ್ಲ ಕೋರ್ಸ್ಗಳು ರಾಜಸ, ಅಧ್ಯಾತ್ಮ ವಿದ್ಯೆ ಮಾತ್ರ ಸಾತ್ವಿಕ. ಆದ್ದರಿಂದ ಇವತ್ತು ನಾವು ಸಾತ್ವಿಕವಾದದ್ದು ನಮ್ಮನ್ನು ಯಾವ ಕಾಲಕ್ಕೂ ಉಳಿಸೋದ್ರಿಂದ ಅದಕ್ಕೆ ಪ್ರಾವೀಣ್ಯನ್ಸ್ ಕೊಡಬೇಕು. ಬದುಕೋದಕ್ಕೋಸ್ಕರ ಲೌಕಿಕ ವಿದ್ಯೆ ತಪ್ಪಲ್ಲ, ಅದೇ ಪೂರ್ಣ ಆಗಬಾರ್ದು. ತದಲಂಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಈ ಭಗವಂತ ವ್ಯತ್ಯಾಸವನ್ನು ಹೇಳುತ್ತಾರೆ. ನಾವು ಜಗತ್ತಿನಲ್ಲಿ ಬದುಕೋದು, ಇದಕ್ಕೆ ತಕ್ಕಂತೆ ಇರೋದು ಏನೂ ತಪ್ಪಲ್ಲ. ಅಧ್ಯಾತ್ಮ ವಿದ್ಯೆಯನ್ನು ಬಿಡೋದು ಮಾತ್ರ ಭಾರಿ ದೊಡ್ಡ ತಪ್ಪು. ಒಳ್ಳೆ ವಿದ್ಯಾರ್ಥಿ ಕಾಲೇಜ್ ಫಂಕ್ಷನ್ ಅಟೆಂಡ್ ಮಾಡ್ತಾನೆ, ಆಟಕ್ಕೆ ಹೋಗ್ತಾನೆ, ಮೀಟಿಂಗ್ಗಳು ಸೇರ್ತಾನೆ, ಉಳಿದವ್ರದ್ದು ಬಸ್ ಹತ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಎಲ್ಲದರ ಮಧ್ಯೆ ಓದ್ತಾನೋ, ಆದ್ದರಿಂದ ಅವ್ನ ಮೇಲಕ್ಕೆ ಹೋಗ್ತಾನೆ ಇರ್ತಾನೆ. ಆದರೆ ಉಳಿದವರು ಅದನ್ನು ಮಾಡ್ತಾರೆ, ಮುಂದೆ ಹೋಗೋದಿಲ್ಲ, ಅಷ್ಟೇ ಮಾಡಿಬಿಡ್ತಾರೆ, ಆದ್ದರಿಂದ ಮುಂದೆ ಹೋಗೋದೇ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಜನ ಏನು ಅಪಾರ್ಥ ಮಾಡ್ಕೊಂಡಿರ್ತಾರೆ. ಅಧ್ಯಾತ್ಮವನ್ನು ಹಿಡಿದ್ರೆ ಲೋಕವನ್ನು ಬಿಟ್ಟೇ ಬಿಡಬೇಕು ಅಂತ. ಬಿಡೋ ಕಾರಣ ಇಲ್ಲ, ಹಚ್ಚಿಕೊಳ್ಳಬಾರದಷ್ಟೇ. ಇಟ್ಟುಕೊಳ್ಳೋದು ಬೇರೆ, ಹಚ್ಚಿಕೊಳ್ಳೋದು ಬೇರೆ. ಇವತ್ತು ಆ ಮಧ್ಯೆ ಇರಬೇಕು. ಆಸೆಯನ್ನು ಮಾಡಿದರೆ ದೇವರನ್ನು ಬಿಟ್ಟರೆ ನಮ್ಮ ದುರ್ಗತಿ ನಮಗೆ ತಪ್ಪಿದ್ದೇ ಅಲ್ಲ ಅನ್ನೋದನ್ನು ಭಗವಂತ ಒತ್ತಿ ಹೇಳ್ತಾನೆ. ಈ ಮಾತನ್ನು ಯೋಚನೆ ಮಾಡಿ ನಾವು ನಮ್ಮ ಕೆಲಸಗಳು ಯಾವುದು ವ್ಯರ್ಥ ಆಗಬಾರದು, ಆಸೆಗಳು ನಿರರ್ಥಕವಾಗಬಾರದು. ಜ್ಞಾನ ಬರೀ ಪಾಂಡಿತ್ಯ ಇನ್ನೂ ನಮ್ಮನ್ನು ಕಾಪಾಡೋದೇ ಇಲ್ಲ. ಆ ಮಾತನ್ನು ಇಟ್ಕೊಂಡೇ ದಾಸರು ಹೇಳ್ತಾರೆ, ಮೋಘ ಜ್ಞಾನಾಹ, ಅವರ ಜ್ಞಾನ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಎಷ್ಟು ಓದಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ದಾಸರು ಹೇಳಿದ ಮಾತು. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ ಒಂದು ಪುರಂದರದಾಸರ ದೇವರನಾಮ. ಪಿಂಡಾಂಡದೊಳಗಿನ ಗಂಡನ ಕಾಣದೆ, ದೇವರನ್ನೇ ಕಾಣಲಿಲ್ಲ ಇವರು, ದೇವರನ್ನ ಏನು ಪ್ರಯೋಜನ ಅದರಿಂದ? ಜ್ಞಾನಕ್ಕೆ ಏನು ಮಹತ್ವ ಇಲ್ಲ. ತತ್ವಜ್ಞಾನಾರ್ಥ ದರ್ಶನ ಮುಂದೆ ಹೇಳ್ತಾರೆ. ನಮ್ಮ ಜ್ಞಾನದ ಗುರಿ ಏನಾಗಿರಬೇಕು? ತತ್ವಜ್ಞಾನಾರ್ಥ ದರ್ಶನ. ತತ್ವಜ್ಞಾನವನ್ನು ನಮಗೆ ಸಾಕ್ಷಾತ್ಕಾರ ಮಾಡಿಕೊಡಬೇಕು. ಆಚಾರ್ಯ ಬರೀತಾರೆ, ಭಗವದ್ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರಾಧ್ಯಯನಂ ಅಂತ ಬರೀತಾರೆ. ನಮಗೆ ದೇವರು ಕಂಡಿಲ್ಲ, ಶಾಸ್ತ್ರ ಓದಿದ್ದಿನ್ನೂ ಇಲ್ಲ, ಫಸ್ಟ್ ರ್ಯಾಂಕ್ ಬಂತು ನೋಡ್ತಾರೆ. 10 ವರ್ಷ ಇದೆ ಕೆಲಸ, ಕೆಲಸ ಸಿಕ್ಕೇ ಇಲ್ಲ. ಓದಿದ್ದು ವೇಸ್ಟ್ ಆಯ್ತು ಅವನಾಗಿದ್ರೆ. ಕೆಲಸ ಸಿಕ್ಕಿಲ್ಲ ಅಂದರೆ ಓದಿದ್ದು ವೇಸ್ಟೇ. ಈಗ ಕೆಲಸಕ್ಕೆ ಸಿಕ್ಕ, ಸಿಕ್ಕರು ಸರ್ 10 ವರ್ಷ ಸಂಬಳನೇ ಕೊಟ್ಟಿಲ್ಲ, ಬಿಟ್ಟುಬಿಡು ಮತ್ತೆ ಕೆಲಸ ಬರ್ತಾಗಿದೆ, ಅದು ವೇಸ್ಟೇ. ಸಂಬಳ ಬಂತು ಸರ್, ಬರ್ತಾನೆ 1ನೇ ತಾರೀಕು, ಎಲ್ಲ ಕುಡಿದು ಬಿದ್ದುಬಿಡ್ತಾನೆ, ಸಂಬಳ ತೊಗೊಂಡು ವೇಸ್ಟು, ಮತ್ತೆ ಎಲ್ಲ ವೇಸ್ಟ್. ಎಲ್ಲ ತರ್ತ ತಾರೆ ಹುಡ್ಕೊಂಡು ತಿಂದುಬಿಡ್ತಾನೆ, ಹೆಂಡತಿ ಮಕ್ಕಳಿಗಾಗಿ ತಿಂದುಬಿಡ್ತಾನೆ, ಮತ್ತೆ ವೇಸ್ಟು. ದೇವರಿಗೆ ಕೊಟ್ಟು ತಿಂತಾನೆ, ಆಗ ಅದು ಸಾರ್ಥ. ಎಲ್ಲದರ ಸಾರ್ಥಕ್ಕೆ ಬರೋದು ಯಾವಾಗ? ಜನ ತಿಳ್ಕೊಂಡಿದ್ದು ಮನೆಗೆ ತಂದರೆ ಸಾರ್ಥಕ ಅಲ್ಲ, ಮನಸ್ಸಿನಲ್ಲಿ ದೇವರ ಬಗ್ಗೆ ತಿಳ್ಕೊಂಡ್ರೆ ಸಾರ್ಥಕ. ಇಲ್ಲದೆ ಹೋದರೆ ಅರ್ಜುನ, ಎಲ್ಲವೂ ವ್ಯರ್ಥವಾಗುತ್ತೆ. ಇದೆಲ್ಲ ಜ್ಞಾನವಾದರೆ, ವಿಜ್ಞಾನವನ್ನು ಹೇಳುತ್ತೇನೆ ಕೇಳು, ಇಡೀ ಅಹಂ ಕ್ರತುರ್ ಅಹಂ ಯಜ್ಞ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿ ಅಹಂ ಹುತಂ ಪಿತಾ ಅಹಮಶ್ಚ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರ ಓಂಕಾರಃ ರುಕ್ಸಾಮ ಯಜುರೇವ ಚ. ಎಷ್ಟು ಪರಮಾತ್ಮನ ವ್ಯಾಪ್ತಿಯನ್ನು ಹೇಳುತ್ತಾನೆ. ಪ್ರತಿಯೊಂದು ವಸ್ತುವಿನಲ್ಲಿದ್ದೇನೆ, ಅದರ ಗುಣಧರ್ಮಗಳನ್ನು ನಿಯಮನ ಮಾಡ್ತೇನೆ. ಮತ್ತೆ ಯಾರೋ ನೀರು ಕೊಡ್ತಾರಷ್ಟೇ, ರುಚಿಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಡುಗೆ ಮಾಡಿ ಹಾಕ್ಬೋದು, ರುಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ರುಚಿ ಸೃಷ್ಟಿ ಮಾಡೋದು ಯಾರು? ಪರಮಾತ್ಮ. ಭಗವಂತ ಅನುಗ್ರಹ ಮಾಡಿ ರುಚಿ ಇಲ್ಲ, ರುಚಿನೇ ಇಲ್ಲ. ಅಭಿರುಚಿ ಬರಲಿಕ್ಕೂ ಭಗವಂತ, ರುಚಿ ಬರಲಿಕ್ಕೂ ಭಗವಂತ. ಎಷ್ಟೋ ಜನ ಹೇಳ್ತಾರೆ, ಮಕ್ಕಳಿಗೆ ಬೇಕಾದ್ರೆ ಪುಸ್ತಕ ತಂದು ಕೊಡ್ಬೋದು, ಪಾಠದ ಮೇಷ್ಟು ಗುರುತು ಮಾಡಬಹುದು, ಟೈಮ್ ಕೊಡಬಹುದು, ವೆಹಿಕಲ್ ಕೊಡಿಸ್ಬೋದು, ಎಲ್ಲ ಕೊಡಿಸ್ಬೋದು. ಅರ್ಥ ಮಾಡಿಕೊಳ್ಳು ಬುದ್ಧಿ, ದೇವರು ಕೊಟ್ಟರೆ ಉಂಟು, ಇಲ್ಲಿ ಹೋದ್ರಲ್ಲ. ಬುದ್ಧಿರ್ ಬುದ್ಧಿ ಮತಾಮಸ್ಮಿ ಧಿಯೋ ಯೋನ ಪ್ರಚೋದಯಾತ್. ನಮ್ಮ ಎಲ್ಲ ಪ್ರಯತ್ನಗಳಿಗೂ ಇತಿಮಿತಿ ಇದೆ. ಭಗವಂತ ಎಲ್ಲದನ್ನು ಎಲ್ಲದ ಅವನಧೀನದಲ್ಲೇ ಇರೋದು. ಎಲ್ಲ ನಮಗೆ ಕೊಟ್ಟುಬಿಟ್ಟು ಕೆಲವಂತ ರಿಸರ್ವ್ ಮಾಡಿಕೊಂಡಿದ್ದಾರೆ. ವಿಜ್ಞಾನಕ್ಕೆ ಜಗತ್ತಿಗೆ ಸಮಸ್ಯೆ.